ಕೈಗಿಡಿದ ಭಗದರಂತೆ ಅಲ್ಲಿ ಬಹಳ ಸ್ವಾರಸ್ಯವಾಗಿ ಹೇಳ್ತಾರೆ ನರಸಿಂಹ ಪುರಾಣದಲ್ಲಿ. ಏನಾಯ್ತು, ಅವನು ಸೀಳೆ ಹಾಕಿಬಿಟ್ರು, ಅವನು ಪೀಸಾಗಿ ಹೋಗ್ಬಿಟ್ಟ, ಆ ಕಡೆ ಸೀಳಿದ್ರು ಪೀಸ್ ಆಗಿಬಿಟ್ಟ. ನರಸಿಂಹ ಆಮೇಲೆ ನೋಡಿದ್ರಂತೆ ಕಾಣ್ತಾನೆ ಇಲ್ಲ, ನಿರ್ಣಯ ಕಶ್ಮು ಕಣ್ಣಿಗೆ ಕಾಣ್ತಾ ಇಲ್ಲ, ಹುಡುಕ್ತ ಎಲ್ಲೋದಾದ್ರೆ ಹುಡುಕ್ತಾ ಇರುತ್ತೆ ನರಸಿಂಹದೇವರು, ಎಲ್ಲಿ ನೋಡಿದ್ರು ಎಲ್ಲೂ ಕಾಣ್ತಾ ಇಲ್ಲ ಅವಳು. ಆಗ ತಮ್ಮ ಮುಗುರು ಚಾಚಿದ್ರಂತೆ, ಎರಡು ಪೀಸ್ ಬಿದ್ದುವಂತೆ ಕೆಳಗೆ, ಇಷ್ಟೇ ಪೀಸ್ ಇದ್ವಂತೆ. ಅಂದ್ರೆ ನರಸಿಂಹದೇವರ ಸೈಜ್ ಬಂದ ಎರಡನೇ ಕಶ್ಮು ಎಷ್ಟಾಗಿದ್ದ ಅಂತ, ನರಸಿಂಹದೇವರ ಸೈಜ್ ಬಂದ ಇಷ್ಟೇ ಎಷ್ಟು ಮುಗುರಿನ ಒಣಗಿದ್ದ ಪಡೆ ಇದ್ದಾಗ ಈ ಚಾಚಿದ ತಪ್ಪಂತ ಬಿದ್ದುವಂತೆ. ಎಷ್ಟು ತಮಾಷೆ ಮಾಡ್ತಾರೆ ನರಸಿಂಹದೇವರ ಮುಂದೆ ಇಷ್ಟೆಲ್ಲ ಹಾರಾಡಿದ ದೇವ್ರ ಬಂದು ಏನಾಗ್ತಾನ ಅವನು. ಆಗ ನಮ್ಮ ನಕಸ್ತುತಿ ಅರ್ಥ ಆಗ್ತದೆ, ದೇವ್ರ ಉಗುರುಗಳು ಎಂಥದ್ದು ಅಂತ ಹೇಳೋದಕ್ಕೆ ನಿದರ್ಶನ. ಶ್ರೀಮತ್ ಕಂಠೀರವಾಚ್ಯ ಪ್ರತತ ಸುರಖರ ದಾರಿ ತಾರಾದಿ ದೂರ ಪ್ರಧ್ವಸ್ತ ಸ್ವಾಂತ ಶಾಂತ ಪವಿತತ ಮನಸ ಭಾವಿತಾನಾಕಿ ವೃಂದೈಹಿ. ಆತನ ಉಗುರುಗಳಲ್ಲಿ ಒಂದು ಸಣ್ಣ ತುಣುಕುಗಳಂತೆ ಬಿದ್ದಿರಬೇಕಾದ್ರೆ ಎಷ್ಟು ಈ ಕಡಿಮೆ ಜೀವ ಎಲ್ಲಿ ಭಗವಂತ ಎಲ್ಲಿ, ಜೀವೇಶ್ವರ ಭೇದವನ್ನ ಸ್ಪಷ್ಟ ಮಾಡತಕ್ಕಂತ ಭಾಗ. ಹರಿಯಲ್ಲಿ ಜೀವ ಎಲ್ಲಿ, ಕ್ಷೀರಸಾಗರಕ್ಕೆ ಕ್ಷೀರಸಾಗರದ ದೇವರಿದ್ರೆ ನಾವೊಂದು ನೀರು ಹನಿಯಂತೆ ಇದ್ದೇವೆ ಅಂತ ಹೇಳಿದ್ರು. ಬರೀ ನೀರೇ ಹನಿಯನ್ನು ದಾಟಿ ಸಮಾಧಾನ ಆಗೋದಿಲ್ಲ. ಕ್ಷೀರಸಾಗರದ ನೀರು ಹನಿಗೂ ಕ್ಷೀರ ಕ್ವಾಲಿಟಿನೇ ಬೇರೆ, ಬಟ್ ನೀರು ಬೇರೆ, ಕ್ಷೀರ ಬೇರೆ, ಜೊತೆಗೆ ಸೈಜ್ ಬೇರೆ. ಆ ಕ್ಷೀರಸಾಗರ ಇಲ್ಲಿ ಒಂದು ಹನಿ ಇದೆ, ಇಲ್ಲಿ ಸಮಾಧಾನ ಆಗಲಿಲ್ಲ. ಈ ಕೊಳಚೆ ನೀರಿದ್ರೆ ಹೇಗೆ, ಅದನ್ನು ಹೇಳ್ತಾರೆ ಕೊಳಚೆ ನೀರು ಹನಿ ಇದ್ದಾಗಿ. ಇನ್ನು ಕಂಪೇರ್ ಮಾಡಲಿಕ್ಕೆ ಬರೋದಿಲ್ಲ. ಇಂಥ ಒಂದು ಹನಿ ನಾನು ಕ್ಷೀರಸಾಗರ ಅಂತ ಕರ್ಕೊಂಡ್ರೆ ಎಷ್ಟು ಹುಚ್ಚ ಅಂತ ಕರೀತಾರೋ, ನಾವೇ ದೇವರು ಅಂತ ಕರ್ಕೊಂಡ್ರೆ ಅಷ್ಟು ಹುಚ್ಚನಾಗ್ತಾನೆ. ನರಸಿಂಹದೇವರ ಒಂದು ಕೈಗೆ ಸಿಕ್ಕು, ಅವನು ಹಿರಣ್ಯಕಶಿಪು ಸತ್ತ, ಪ್ರಹ್ಲಾದ ಸ್ತೋತ್ರ ಮಾಡ್ತಾ ಇದ್ದಾರೆ. ಆ ಕ್ಷಣಕ್ಕೆ ನರಸಿಂಹದೇವರು ಅವನಿಗೆ ಪಟ್ಟಾಭಿಷೇಕ ಮಾಡಲಿಕ್ಕೆ ಹೇಳ್ತಾರೆ, ಬ್ರಹ್ಮದೇವರು ಪಟ್ಟಾಭಿಷೇಕವನ್ನು ಮಾಡ್ತಾರೆ. ಆಗ ಲೋಕಗಳೆಲ್ಲ ಕೂಡ ನರಸಿಂಹದೇವರ ಸ್ತೋತ್ರವೇ ಸ್ತೋತ್ರ. ಶ್ರೀಹರಿಯೇ ಸರ್ವೋತ್ತಮ ಅಂತ ಮತ್ತೊಮ್ಮೆ ಜಗತ್ತಿಗೆ ವಿಖ್ಯಾತವಾಯಿತಂತೆ. ಅದು ಅಲ್ಲಿ ಬಂದಿರತಕ್ಕಂಥ ಸೂಕ್ಷ್ಮ ವಿಚಾರ. ಮುಂದೆ ವಾಮನಾವತಾರದಲ್ಲಿ ಅಲ್ಲಿ ಹೇಳಿದ ಇದ್ದ ಮುಖ್ಯ ವಿಚಾರವು ನಾವು ಕೇಳಿ ಭಾಗವತರ ಕೇಳಿಬಿಟ್ಟಿರ್ತೇವೆ. ಬರೋದು ಇಲ್ಲಿ ಅದು ವಾಮನನ ರೂಪದ ಭಗವಂತ ಬಲಿಚಕ್ರವರ್ತಿಯ ಇದಕ್ಕೆ ಹೊರಟ ಯಜ್ಞಕ್ಕೆ. ಆಗ ಬಲಿಚಕ್ರವರ್ತಿ ದಾನ ಕೊಡೋದನ್ನ ಬೇಡ ಅಂತ ಶುಕ್ರಾಚಾರ್ಯ ಹೇಳಿದ್ರು. ಬಲಿಚಕ್ರವರ್ತಿ ಕೇಳಲಿಲ್ಲ. ಅದು ಹೇಳ್ತಾನೆ, ನಾನು ಯಜ್ಞಕ್ಕೆ ಬಂದ ಒಬ್ಬ ಬ್ರಾಹ್ಮಣನ್ನು ಸಹ ಬರಿಗೇರಿ ಕಳಿಸೋದಿಲ್ಲ, ನಾನು ಕೇಳಿದ್ದನ್ನು ಕೊಟ್ಟು ಕಳಿಸ್ತೇನೆ. ಈ ವಾಮದ ರೂಪಿಯಾದವನು ಕೃಷ್ಣ ಭಗವಂತ ಅಂತ ಹೇಳುತ್ತೀರಿ, ಅವನಿಗೆ ಕೊಡೋದಿಲ್ಲ ಅಂತ ಹೇಗೆ ಹೇಳಿ ಅಂತ ಕೇಳ್ತ. ಯಾರೋ ಬರೀ ಯಾರನ್ನೂ ವಾಪಸ್ ಕಳಿಸೋದಿಲ್ಲ ನಾನು, ಅಂತ ಹೊತ್ತಿನಲ್ಲಿ ಪರಬ್ರಹ್ಮನಾದ ಭಗವಂತನ ವಾಪಸ್ ಕಳಿಸಲು ಸಾಧ್ಯ ಇಲ್ಲ, ಅದು ಕೊಟ್ಟೇ ಕೊಡ್ತೀರಿ ಅಂತ ಹೇಳಿದರು. ಸಿಟ್ಟು ಬಂದು ಶಾಪ ಕೊಟ್ಟರು. ಮುಂದೆ ಕೊಡ್ತೇನೆ ದಾನ ಅಂತ ಹೇಳಿದೆ. ಆಯ್ತು ನೀರು ಬಿಡಪ್ಪ ಅಂತ ಹೇಳಿದ್ರು. ಬಿಡ್ಲಕ್ಕೆ ಹೋದ್ರೆ ನೀರು ಬಿಡ್ತಾ ಇಲ್ಲ, ಇದು ಭಾಗವತದಲ್ಲಿ ಬರೋದಿಲ್ಲ. ನೀರು ಬಿಟ್ಟರು ವಿಂಧ್ಯಾವಳಿ ಹೆಂಡತಿ ನೀರು ಹಾಕಿದ್ರು ಕೃಷ್ಣಾರ್ಪಣ ಅಂತ ಬಂದು ಬಿಡುತ್ತೆ. ಇಲ್ಲಿ ಹಾಗಲ್ಲ, ಅವ್ರು ನೀರೇ ಬಿಡ್ತಾ ಇಲ್ಲ, ಎಲ್ಲ ನೋಡ್ತಾರೆ ಯಾಕೆ ಬಿಡ್ತಾ ಇಲ್ಲ ಅಂತ ಹೇಳಿಬಿಟ್ಟು. ಆ ಕ್ಷಣದಲ್ಲಿ ಮಾಮರ ರೂಪಿ ಭಗವಂತ ತಡಪೆ ತಗೊಂಡು ಚುಚ್ಚಿದನಂತೆ. ಅಲ್ಲಿ ಏನಾಗಿತ್ತು, ಶುಕ್ರಾಚಾರ್ಯ ಅಡ್ಡ ಕೂತಿದ್ರು ಅಂತ ಹೇಳಿಬಿಟ್ಟು. ನೀರು ಬೀಳಬಾರ್ದು, ನೀರು ಬೀಳೋವರೆಗೂ ಕೂಡ ಅದು ದಾನ ರೆಗ್ಯುಲೈಸ್ ಆಗೋದಿಲ್ಲ. ದಾನ ಕೊಟ್ಟೆ ಅಂತ ಹೇಳೋದು ನೀರು ಹಾಕೊಂಡು ಬಿಟ್ಟ ತಕ್ಷಣ ದಾನ ಕೊಟ್ಟಾಗಲೇ. ಅದು ಮೊನ್ನೆ ಶಂಭುಕನ ಕಥೆಯಲ್ಲಿ ಬಂತಲ್ಲ, ಕಟ್ಟಿಗೆ ಹೊಡೆಯವನಿದ್ದ, ಬಂದ, ನಾನು ಕೊಟ್ಟೆ ಅಂತ ಹೇಳು ನೀನು, ಇಲ್ಲ ಕೊಡ್ಲಿಕ್ಕೆ ಸುಮ್ಮನೆ ಹೇಳು, ಕೊಟ್ಟೆ ನೀರು ಹಾಕೊಂಡು ಬಿಡು, ಬಿಟ್ಟ ತಕ್ಷಣ ಅದು ರಿಲೀಸ್ ಆಯ್ತು. ಅವಳು ಚೆಕ್ ಸೈನ್ ಮಾಡಿದ ತಕ್ಷಣ ಹೇಗೆ ಬರಬೇಕು ಹಾಕಿ, ಇವತ್ತು ನಮಗೆ ಎಷ್ಟು ಬೆಲೆ ಇದೆ ಅಂತ ಹೇಳೋದು ಸಾಕ್ಷಿ. ಆ ಕ್ಷಣದಲ್ಲಿ ಆ ನೀರು ಬಿಡ್ಲಕ್ಕೆ ನೀರು ಬಿಡ್ತಾ ಇಲ್ಲ, ಶುಕ್ರಾಚಾರ್ಯ ಅಡ್ಡ ಕೂತಿದ್ರು ಹಠ ಅವರಿಗೆ. ಬಲಿಚಕ್ರವರ್ತಿ ನನ್ನ ಮಾತು ಕೇಳ್ತಾ ಇಲ್ಲ, ಆದ್ರಿಂದ ತನ್ನ ದಾನ ಕಾರ್ಯ ವಿಧ ಮಾಡಬೇಕು ಅಂತ ಅಡ್ಡ ಕೂತ್ರೆ ಪರಮಾತ್ಮ ಕಣ್ಣಿಗೆ ಚುಚ್ಚಿದ. ಆ ಕಣ್ಣು ಇಟ್ಕೊಂಡು ಕೂತಿದ್ರು, ಒಂದು ಕಣ್ಣು ಹೋಯ್ತು ಶುಕ್ರಾಚಾರ್ಯ, ಅಲ್ಲೇನೆ ಎದ್ದು ಹೋಗಿಬಿಟ್ಟು ರಕ್ತ ಸುರಿತಂತೆ. ಆದ್ರೆ ಉದೋರ ಕಣ್ಣೆ ಸಂಭವ ಇಲ್ಲ, ಯಾಕೆ ಚಿಕ್ಕ ರೂಪದಲ್ಲಿ ಕೂತಿ ಇರಬೇಕು ಅಂದಾಗ ರಕ್ತ ಬರೋ, ಅಲ್ಲೂ ರಕ್ತ ಬರುತ್ತೆ, ಸೂಕ್ಷ್ಮ ನಮ್ಮ ಕಣ್ಣಿಗೆ ಕಾಣೋದಿಲ್ಲ ಅಷ್ಟೇ. ಆ ಚಿಕ್ಕ ರೂಪದಲ್ಲಿ ಕೂತಿದ್ರು ಕಣ್ಣಿಗೆ ಕಾಣಲಿಲ್ಲ, ಕಣ್ಣು ಹೋಯ್ತು ಹೋಗ್ಬಿಟ್ರೆ ಆ ಕಡೆ. ಮುಂದೆ ದಾನದ ಕಾರ್ಯ ಎಲ್ಲ ನಡೆದೋಯ್ತು. ಪರಮಾತ್ಮ ಮೂರು ಪಾದಗಳಿಂದ ಇಡೀ ಮೂರು ಲೋಕ ಆಡದಿತ್ತು, ಗಂಗಾ ನದಿ ಹುಟ್ಟಿತ್ತು, ಅದೆಲ್ಲವನ್ನು ವರ್ಣನೆ ಮಾಡುತ್ತಾರೆ, ಅದು ಪ್ರಸಿದ್ಧರೇ. ಮುಂದೆ ಶುಕ್ರಾಚಾರ್ಯ ಏನು ಮಾಡಿದ್ರು, ಮೋದಿ ಇಲ್ಲಿ ಹೇಳುತ್ತಾರೆ ಶುಕ್ರಾಚಾರ್ಯ ಕಣ್ಣೋಯ್ತು ಅಷ್ಟೇನೆ, ಮುಂದೆ ಏನಾಯ್ತು. ಅದು ಗಂಗಾ ತೀರಕ್ಕೆ ಹೋದ್ರೆ ಕಥೆಯೆಲ್ಲ ಮುಗಿದ ಮೇಲೆ ಗಂಗಾ ತೀರಕ್ಕೆ ಹೋಗಿ ಅನೇಕ ವರ್ಷಗಳ ಕಾಲ ಘೋರ ತಪಸ್ಸನ್ನು ಮಾಡುತ್ತಾರೆ. ಆಗ ಭಗವಂತ ಪ್ರತ್ಯಕ್ಷನಾಗ್ತಾನೆ. ಏನು ಅಂತ ಏನು ಮಾಡಬೇಕು ಅಂತ ಕೇಳಿದರಂತೆ ಪರಮಾತ್ಮ, ದೊಡ್ಡ ತಪ್ಪು ಮಾಡಿದೆ ನಾನು, ಸರ್ವೋತ್ತಮನಾದ ನಿನಗೆ ದಾನ ಕೊಡಬಾರದು ಅಂತ ಹೇಳಿದೆ. ನಮ್ಮಲ್ಲಿ ಒಂದು ಪದ್ಧತಿ ಇರುತ್ತೆ, ಒಳ್ಳೆ ಕೆಲಸಕ್ಕೆ ಕೊಡಬೇಡಿ ಅಂತ ಹೇಳೋ ಜನ ಸಿಗ್ತಾರೆ, ಕೆಟ್ಟದಕ್ಕಾದ್ರೆ ಮೊದಲು ಕೊಟ್ಟು ಕಳಿಸಿಬಿಡ್ತಾರೆ ಅಡಿಯಂತೆ. ಒಳ್ಳೆದಕ್ಕಾರ ಯಾಕೆ ಕೊಡ್ತೀರಿ, ಏನು ಹಾಗೆಲ್ಲ ಕೊಡಬಾರ್ದು ಹಾಗೆಲ್ಲ ತುಂಬಾ ಕೆಟ್ಟದ್ದು ಅಂತೇಳಿ ಮಿಸ್ಗೈಡ್ ಮಾಡೋ ಜನ ಸಿಗ್ತಾರೆ. ಶುಕ್ರಾಚಾರ್ಯ ಎಕ್ಸಾಂಪಲ್ ಅದಕ್ಕೊಂದು. ಶುಕ್ರಾಚಾರ್ಯ ಕಥೆ ಕೇಳಿದ ಮೇಲೆ ಅವರಿಗೆ ಕಣ್ಣು ಹೋಯ್ತು, ಕಣ್ಣೋಯ್ತು ನಮಗೆ ಜ್ಞಾನ ಹೋಗುತ್ತೆ ಅಂತ. ನಮಗೆ ಕಣ್ಣು ಅಂದ್ರೆ ಜ್ಞಾನ, ದೃಶ್ಯಾದೃಶ್ಯಮನೋ ವಿಷತಾಂ ಜಯಂತಿ, ಕಣ್ಣು ದಿವ್ಯ ದೃಷ್ಟಿ ಅಂದ್ರೆ ಜ್ಞಾನನೇ. ಯಾರು ಭಗವಂತನಿಗೆ ಭಗವದ್ಭಕ್ತರಿಗೆ ಸೇವೆ ಸಲ್ಲಿಸಬೇಡಿ ಅಂತ ತಪ್ಪು ಹೇಳ್ತಾರೋ ಅವರು ಜ್ಞಾನಹೀನರಾಗ್ತಾರೆ. ಶುಕ್ರಾಚಾರ್ಯಗೆ ಒಂದು ಕಣ್ಣು ಹೋಯ್ತು, ಒಂದು ಕಣ್ಣು ಇಟ್ಕೊಂಡಿದ್ದರಿಂದ ಹೇಳ್ತಾರೆ ಭಾರಿ ತಪ್ಪು ಮಾಡಿದೆ ನಾನು, ದಯವಿಟ್ಟು ನನ್ನನ್ನು ಕ್ಷಮಿಸಬೇಕು ಅಂತ ಪ್ರಾರ್ಥನೆ ಮಾಡಿದಾಗ ಪರಮಾತ್ಮ ಹೇಳ್ತಾರೆ ಆಯ್ತು ಕ್ಷಮಿಸಿದ್ದೇನೆ ಅಂತ ಹೇಳಿ ತಕ್ಷಣ ಏನಾಯ್ತು ಅವ್ರಿಗೆ ಕಣ್ಣು ಬಂದ್ಬಿಡ್ತೀವಿ ಬಿಡಿ. ಏನು ಸರಿ ಹೋಯ್ತು ತಕ್ಷಣ ವಾಪಸ್ ಬರುತ್ತೆ. ಜ್ಞಾನ ಹೋಗಿದ್ದು ವಾಪಸ್ ಬರೋದು ನಮಗೆ ಗೊತ್ತಿರುತ್ತೆ, ಕಣ್ಣು ಹೋಗಿದ್ದು ವಾಪಸ್ ಬರೋದು ಸುಲಭ ಅಲ್ಲ. ಆದ್ರೆ ಭಗವಂತ ಕೊಟ್ಟ ತಪ್ಪು ಸರಿ ಮಾಡಿಕೊಂಡು ತಕ್ಷಣ ಬಂತು ಎರಡು ಕಣ್ಣು ಶುಕ್ರಾಚಾರ್ಯ ಬಂತು. ಇದರಿಂದ ನಾವು ತಿಳ್ಕೋಬೇಕಾದ ಏನು ಅಂದ್ರೆ, ಶುಕ್ರಾಚಾರ್ಯ ಒಂದು ಕಣ್ಣು ಹೋಗಿತ್ತು, ಇವತ್ತು ಶುಕ್ರಾಚಾರ್ಯ ಒಂದೇ ಕಣ್ಣು ಅಂತ ತಿಳ್ಕೋಬಾರ್ದು. ಮತ್ತೆ ರಿಪೇರಿ ಆಯ್ತು ಆಗಲೇ ಅವರು ಸರಿ ಹೋಯ್ತು, ಆದ್ದರಿಂದ ಇವತ್ತಿಗೆ ಒಕ್ಕಣ್ಣ ಅಂತ ಕರಿಬಾರ್ದು ಅವರನ್ನು. ಆ ಕಾಲಕ್ಕೆ ಬಂತು ಸರಿ ಮಾಡಿಕೊಂಡು ನರಸಿಂಹಪುರಾಣ ಹೇಳಿದ ಮೇಲೆ ಇನ್ನೂ ಒಂದು ಕಣ್ಣು ಅಂತ ಹೇಳೋ ತಪ್ಪನ್ನು ಮಾಡಿದ್ರೆ ತಪ್ಪಾಗುತ್ತೆ. ಆಗ ಅವರಿಗೆ ಎರಡು ಕಣ್ಣು ಇದ್ರು ನಮಗೊಂದು ಕಣ್ಣು ಹೋಗಿದೆ ಅಂತ ಆಗುತ್ತೆ. ನಮಗೆ ನರಸಿಂಹಪುರಾಣದ ಕಣ್ಣಿದ್ರೆ ಗೊತ್ತಾಗುತ್ತೆ, ಬರೀ ಭಾಗವತ ಪುರಾಣದ ಕಣ್ಣಿದ್ರೆ ಅರ್ಥ ಆಗೋದು. ಎರಡು ಕಣ್ಣು ಸೇರಬೇಕು, ಎರಡು ಕಣ್ಣು ಸೇರಿದ್ರೆ ಹೇಗೆ ನಮಗೆ ದೃಷ್ಟಿನೋ, ಪ್ರಮಾಣ ಶಾಸ್ತ್ರ ಪ್ರಮೇಯ ಶಾಸ್ತ್ರ ಎರಡೂ ಸೇರಿದ್ರೆ ಕರೆಕ್ಟ್ ಪಿಕ್ಚರ್ ಸಿಕ್ತದೆ. ಬರೀ ಪ್ರಮಾಣ ಶಾಸ್ತ್ರ ಓದಿದ್ರು ಒಕ್ಕಣ್ಣ, ಬರೀ ಪ್ರಮೇಯ ಓದಿದ್ರು ಒಕ್ಕಣ್ಣ, ಎರಡು ಸೇರಿದ್ರೆ ಮಾತ್ರ ಇಕ್ಕಣ್ಣ, ಎರಡು ಕಣ್ಣಿದ್ದಾಗ ಆಗುತ್ತೆ. ಆ ದೃಷ್ಟಿಯಲ್ಲಿ ನಮ್ಮ ಶಾಸ್ತ್ರದಲ್ಲಿ ಹೇಳ್ತಾರೆ ಪ್ರತ್ಯಕ್ಷ ಅನುಮಾನ ಆಗಮ ಮೂರು ಪ್ರಮಾಣ. ಇದು ಹೇಗೆ ನರಸಿಂಹದೇವರು ಮೂರು ಕಣ್ಣಿದ್ದಾಗೆ ಅಂತ ಹೇಳ್ತಾರೆ. ನರಸಿಂಹದೇವರು ಮೂರು ಕಣ್ಣು, ಆಮೇಲೆ ರುದ್ರದೇವರಿಗೆ ಮೂರು ಕಣ್ಣು. ನಿಜವಾದ ಮುಕ್ಕಣ್ಣ ಅಂದ್ರೆ ನರಸಿಂಹದೇವರು, ಅವ್ರು ಉಪಾಸನೆ ಮಾಡಿದ್ದಕ್ಕೆ ರುದ್ರದೇವರಿಗೆ ಮೂರು ಕಣ್ಣಾಯಿತು ಅಂತ ನಾವು ತಂತ್ರಸಾರಾದಿ ಓದಿದ್ರೆ ಗೊತ್ತಾಗುತ್ತೆ. ಮೂರು ಕಣ್ಣುಗಳು ಅಂದ್ರೆ ಅದೇ ಮೂರು ಪ್ರಮಾಣಗಳು, ಪ್ರತ್ಯಕ್ಷ ಅನುಮಾನ ಆಗಮ. ಆಗ ಸ್ಪಷ್ಟ ದೃಷ್ಟಿ ಸಿಗ್ತದೆ ಅಂತ ತಾತ್ಪರ್ಯ. ಅಲ್ಲಿಗೆ ಶುಕ್ರಾಚಾರ್ಯರು ಉದ್ಧಾರದ ಕಥೆ ಇದು ಆಯ್ತು. ಮುಂದೆ ರಾಮಾವತಾರದ ಕಥೆ ಹೇಳುತ್ತೆ, ಪರಶುರಾಮ ನರಸಿಂಹಾವತಾರ ಆಯಿತು, ಮುಂದೆ ವಾಮನಾವತಾರ, ರಾಮ ರಾಮಶ್ಚ ಕೃಷ್ಣಶ್ಚ ಬುದ್ಧ ಕಲ್ಕೀತಿ ತೇಜಶ. ಅದರ ಬಗ್ಗೆ ರಾಮಾವತಾರದಲ್ಲಿ ಯಥಾಪ್ರಕಾರ ಹೊಸ ವಿಚಾರ ಮಾತ್ರ ಹೇಳ್ತೀನಿ ಅಂತ ಹೇಳಿದ್ನಲ್ಲ, ರಾಮಾಯಣದ ಒಂದು ಒಂದು ಪ್ರಸಂಗದಲ್ಲಿ ತೀರ ವಿಚಿತ್ರವಾದಂತಹ ಅನುವಾದವನ್ನು ಮಾಡುತ್ತೆ. ಸೀತಾಪಹರಣದ ಕಥೆ ನಾವೆಲ್ಲ ಕೇಳಿರ್ತೇವೆ, ನಿಷ್ಠುತ ಸೀತಾಪಹರಣ ಅಲ್ಲ, ಅದು ಸೀತಾಕೃತಿ ಅಪಹರಣ ಅಂತ. ರಾವಣ ಮಾಯಾ ಸನ್ಯಾಸಿಯಾಗಿ ಬಂದ ಅವೆಲ್ಲ ರಾಮಾಯಣದ ಕಥೆ ನಮಗೆ ಗೊತ್ತಿರುತ್ತೆ. ಇಲ್ಲಿ ಹೊಸ ರೀತಿಯಲ್ಲಿ ಬರುತ್ತೆ ಕಥೆ. ಯಥಾಪ್ರಕಾರ ಮಾರೀಚ ಜಿಂಕ್ ಚಿನ್ನದ ಜಿಂಕಿಯಾಗಿ ಹೋದ, ಸೀತಾದೇವಿಯ ಮುಂದೆ ಓಡಾಡಿದ ರಾಮದೇವರ ಮುಂದೆ, ರಾಮ ಇಬ್ರು ಕೂಡ ನಾಟಕ ಮಾಡಿದ್ರು. ರಾಮ ಅಂತ ನರಸಿಂಹಪುರ ಹೇಳಿಬಿಡುತ್ತೆ, ನಾಟಕ ಮಾಡಿದ್ರು, ಜಿಂಕೆ ತರಬೇಕು ಅಂತ ಕೇಳಿದರು. ರಾಮದೇವರು ಹೊರಟರು, ಲಕ್ಷ್ಮಣ ಬೇಡ ಅಂತ ರಾಮದೇವರು ಹೊರಟರು, ಲಕ್ಷ್ಮಣ ಅಲ್ಲೇ ಬಿಟ್ಟರು. ಮುಂದೆ ಮಾರೀಚಿಗೆ ಬಾಣ ಹೊಡೆದ್ರು ರಾಮದೇವರು, ಅವ್ರು ಹಾ ಲಕ್ಷ್ಮಣ ಅಂತ ಕೂಗಿದ. ಲಕ್ಷ್ಮಣ ಹೋಗಲಿಲ್ಲ, ಸೀತಾದೇವಿ ಬೈದ ಮೇಲೆ ಹೊರಟ. ಇಷ್ಟು ನಡೀತು, ಅಷ್ಟೆಲ್ಲ ಕಾಮನ್ ಇತ್ತು. ಮುಂದೇನಾಯ್ತು ಅಂದ್ರೆ ರಾಮದೇವರು ಮುಂದೆ ಹೋಗಿದ್ದಾರೆ, ಲಕ್ಷ್ಮಣ ಹೊರಟು ಬಿಟ್ಟ. ಆಮೇಲೆ ರಾವಣ ಒಬ್ಬ ಸನ್ಯಾಸಿ ವೇಷದಲ್ಲಿ ಪುಷ್ಪಕ ತಗೊಂಡು ಬಂದ, ಅಲ್ಲಿ ಪುಷ್ಪಕ ತಗೊಂಡೇ ಬಂದ. ಬಂದವನು ರಾವಣ ಪ್ರಕಾರ ಒಟ್ಟಲ್ಲಿ ಬರ್ತಾರೆ, ಸನ್ಯಾಸಿಯಾಗಿ ಪುಷ್ಪಕದಲ್ಲೇ ಬರ್ತಾನೆ, ಪುಷ್ಪಕ ನಿಲ್ಲಿಸ್ತಾನೆ. ಅಮ್ಮ ಸೀತಾದೇವಿ ವಿಚಿತ್ರ ನಡೆದೋಗ್ಬಿಟ್ಟಿದೆ ಅಂತ ಹೇಳಿದಾನೆ. ಏನು ವಿಚಿತ್ರ ನಡೆದಿದೆ ಅಂದ್ರೆ, ರಾಮದೇವರು ಮುಂದೆ ಹೊರಟರಲ್ಲ, ಅಲ್ಲಿ ಭರತ ಬಂದಿದ್ದಾನೆ. ಭರತ ಬಂದು ಬಹಳ ಪಶ್ಚಾತ್ತಾಪ ಪಟ್ಟ, ತನ್ನ ತಾಯಿ ಮಾಡಿದ್ದು ಭಾರಿ ಪಶ್ಚಾತ್ತಾಪ ಕೊಟ್ಟು ರಾಮದೇವರಿಗೆ ರಾಜ್ಯ ಒಪ್ಪಿಸಿಬಿಟ್ಟ. ರಾಮದೇವರನ್ನು ಕೇಳಿಕೊಂಡು ರಾಜ್ಯ ತಗೋಬೇಕು ಅಂತೇಳಿ ರಾಮದೇವರು ಒಪ್ಕೊಂಡ್ಬಿಟ್ರು. ಈಗ ಭರತ ಪಟ್ಟಾಭಿಷೇಕ ಮಾಡಕ್ಕೆ ಅಂತ ತಯಾರಾಗಿದ್ದಾರೆ ರಾಮದೇವರಿಗೆ. ರಾಮದೇವರನ್ನು ಕಳಿಸಿಕೊಟ್ಟಿದ್ದಾರೆ, ಬೇಗ ಸೀತಾದೇವಿಯನ್ನು ಕರ್ಕೊಂಡು ಬಾ ಅಂತೇಳಿ. ಈಗ ವಿಮಾನ ತಂದಿದ್ದೇನೆ, ಬಾರಮ್ಮ ಅಂತ ಕರೆದ್ರು. ನಿಮ್ಮ ಮನೆಯವ್ರು ಕಾರ್ ಕಳಿಸಿದ್ದಾರೆ ಬನ್ನಿ ಅಂತ ಹೇಳ್ಕೊಂಡಿರ್ತಾರೆ. ಅವ್ರು ಗುಂಡಾಟ ಯಾವ ಟ್ರಿಕ್ ಇದು, ಒಂದು ನಿಮ್ಮ ಮನೆಯವ್ರು ಅಲ್ಲಿ ಕಾಯ್ತಿದ್ದಾರೆಲ್ಲ, ಬೇಗ ಬನ್ನಿ ಅಂತ ಕಾರ್ ಹಾಕೊಂಡು ಎಲ್ಲ ಹೊರಟು ಬಿಟ್ಟಾಗಾಯ್ತು. ಅಂದ್ರೆ ಯಾವ ರೀತಿ ಮೋಸ ಮಾಡ್ತಾರೆ ಮೊದಲು ತಿಳಿಸ್ತಾರೆ. ತಕ್ಷ ಸೀತಾದೇವಿ ಹೌದಾ ಅಂತ ಹತ್ತಿಬಿಟ್ರು. ಆದ್ರೆ ಸೀತಾದೇವಿ ಎಲ್ಲ ಹತ್ತಿದ್ದು ಸೀತಾಕೃತಿ, ಸೀತಾದೇವಿ ಅಲ್ಲಿ ಅದೃಶ್ಯರಾಗಿಬಿಟ್ಟಿದ್ದಾರೆ. ರಾವಣ ಮೋಸ ಮಾಡಲಿಕ್ಕೆ ಅಂತ ಬಂದ, ಮೋಸ ಹೋದ ಅಷ್ಟೇನೆ. ಅವನು ಮೆಲ್ಲಗೆ ದಿಕ್ಕು ಬದಲಾಯ್ತು, ಹೇಳಿದ್ದ ಈ ಕಡೆಗೆ ರಾಮದೇವರ ಹೋಗಿ ದಿಕ್ಕೇ ಬೇರೆ, ಹೋಗ್ತಿರೋ ದಿಕ್ಕೇ ಬೇರೆ. ಆಗ ಗಾಬರಿ ಆಯ್ತದ್ದು ಸೀತಾಕೃತಿಗೆ, ಹೋಗಿದಾಗ ರಾವಣ ಎದುರೂಪ ತೋರಿಸಿದ್ರಂತ. ಈ ವ್ಯತ್ಯಾಸ ಈ ಕಥೆ ಬರೋದು ಇದರೊಳಗೆ ತೀರ ಅನ್ಯೂಷಲ್ ಬರತಕ್ಕಂಥ ಕಥೆ. ಈ ಕಥೆಯ ಸಾರಾಂಶ ಅಂತ ಕೇಳಿದ್ರೆ, ರಾವಣ ಮೋಸ ಮಾಡಿದ, ಮೋಸ ಮಾಡುವಾಗ ಏನೇನು ತಂತ್ರ ಮಾಡ್ತಾರೆ ಎಂಬುದು ನಿದರ್ಶನ ಅಷ್ಟೇ. ವಸ್ತುಸ್ಥಿತಿ ಮಾಯಾ ಸನ್ಯಾಸಿಯಾಗಿ ಬಂದಿದ್ದು ಅವರ ವಾಸ್ತವಿಕ ಘಟನೆ. ಇದರಲ್ಲಿ ಆಚಾರ ಹೇಳ್ತಾರೆ, ಎಲ್ಲಿ ರಾಮಾಯಣದ ಕಥೆಗೆ ವಿರೋಧ ಬರುತ್ತದೋ ಬೇರೆ ಪುರಾಣಗಳಲ್ಲಿ, ಅಲ್ಲಿ ಶಿಕ್ಷಾಗ್ರಾಹ್ಯ ನಾರ್ಥ ಕಥಂಚ, ಅಲ್ಲಿ ಹೀಗಿರ್ತದೆ ಅಂತ ತತ್ವ ತಿಳಿಬೇಕೆ ಹೊರತು ಇತಿಹಾಸ ಮಾತ್ರ ರಾಮಾಯಣದ್ದೇ. ಮಹಾಭಾರತ ಸಂಬಂಧಪಟ್ಟಂತೆ ಇತಿಹಾಸ ಮಾತ್ರ ಮಹಾಭಾರತದ್ದೇ, ಬೇರೆ ಪುರಾಣಗಳ ಕಥೆಯಲ್ಲಿ ತಾತ್ವಿಕ ಅಂಶ ತಗೋಬೇಕೆ ಹೊರತು ಇತಿಹಾಸವಾಗಿ ಮೂಲ ಇವೆರಡನ್ನು ಮಾತ್ರ ತಿಳ್ಕೊಳ್ಬೇಕು ಅಂತ ಆಚಾರ್ಯ ನಿರ್ಣಯ. ಈ ರೀತಿ ನಡೆದು ರಾವಣ ಹೊರಟ, ಮುಂದೆ ರಾಮದೇವ ರಾಜ್ಯಪಾಲನ ಇತ್ಯಾದಿ ಮಾಡ್ತಾ, ಮುಂದೆ ಕೃಷ್ಣಾವತಾರದ ಕಥೆ, ಆಮೇಲೆ ಬುದ್ಧಾವತಾರ, ಕಲಿಕೆ ಅವತಾರ. ಕಲಿಕೆ ಅವತಾರ ಕೊನೆಗೆ ಶಂಬರ ಅನ್ನೋ ಗ್ರಾಮದಲ್ಲಿ ಆಗುತ್ತೆ. ಕಲಿಯುಗದ ಕೊನೆಗೆ ಇಡೀ ಜಗತ್ತು ಮ್ಲೇಚ್ಛಮಯವಾಗಿರ್ತದೆ. ಕಲಿಯುಗದ ಜನ ಹೇಗಿರ್ತಾರೆ ನಂಬಲಿಕ್ಕೆ ಸಾಧ್ಯ ಇಲ್ಲ. ದೇವರು ಅಂದ್ರೆ ಆಗೋದಿಲ್ಲ, ಧರ್ಮ ಅಂದ್ರೆ ಆಗೋದಿಲ್ಲ. ಕೇವಲ ಉದರಂಭರಣ, ದುಡಿಬೇಕು, ಹೊಟ್ಟೆ ತುಂಬಿಸ್ಕೋದು, ಬೇರೆ ಏನು ಕೆಲಸ ಇಲ್ಲ. ಸುಖ ಅವ್ರ ಸುಖದ ಕಲ್ಪನೆ ವಿಚಿತ್ರ ಅಂತ ಹೇಳ್ತಾರೆ. ನಮಗೆ ಒಂದು ಅರ್ಥ ಆಗ್ತದೆ, ಕುಡಿದು ಬಿದ್ದವನು ಸುಖವಾಗಿದ್ದು ತಿಳ್ಕೊಂಡಿರ್ತಾನೆ, ನೋಡಿದವ್ರು ಹೊಡ್ಕೊತಿರ್ತಾರೆ ಏನಾಗಿದೆ ಗ್ರಾಚಾರ ಅಂತ. ಕುಡಿದು ಬಿದ್ದವನಿಗೆ ಅವನ ಪ್ರಕಾರ ಭಾರಿ ಹ್ಯಾಪಿಯಾಗಿರ್ತಾರೋ, ಸ್ವರ್ಗಲೋಕ ಇರ್ತಾರೆ, ಸ್ವರ್ಗಲೋಕರಿದ್ದಾಗ ಇರ್ತಾರೋ ಪಾಪ, ಅದೇ ಸ್ವರ್ಗ ನೋಡಿದವ್ರೆ ಅಯ್ಯೋ ಪಾಪಿಷ್ಟ ಅನ್ಕೋತಾರ, ನಮ್ಮನ್ನ ದೇವತೆಗಳು ಹಾಗೆ ಅನ್ಕೋತಾರ. ಕುಡಿದು ಬಿದ್ದವನ್ ನೋಡಿ ನಾವು ಅನ್ಕೋತೇವಲ್ಲ, ನಮ್ಮನ್ನ ನೋಡಿ ದೇವತೆಗಳು ಅನ್ಕೋತಾರೆ. ತೀರ ಬುದ್ಧಿ ಇಲ್ಲ ಇವರಿಗೆ. ಸುರೇಂದ್ರದಾಸರು ಬೈ ಹಾಗೆ, ಬೈ ಬೈ ಬರಿಗೂ ಊಟದ ಕೆಲಸ ಉಂಡ ಮೇಲೆ ಶಯನ, ಅದಕ್ಕಿಂತ ಹೆಚ್ಚು ಕೆಲಸ ಮಾಡೋದಿಲ್ಲ. ಅವರು ರಾತ್ರಿ ದುಡಿಯೋದು, ಹಗಲೆಲ್ಲ ದುಡಿಯೋದು, ರಾತ್ರಿ ಎಲ್ಲ ಮಲಗಿರೋದೆ. ಪುರುಷರಿಗೆ ಇನ್ನೊಂದು ಗೊತ್ತಿಲ್ಲ. ಎಷ್ಟು ನಿಜವಾದ ಅರ್ಥದಲ್ಲಿ ಕಲಿಯುಗದ ಜನಗಳಿಗೆ ಬೇರೆ ಪ್ರಪಂಚದ ಎಚ್ಚರವೇ ಇಲ್ಲ. ನಾವು ಇಲ್ಲಿಂದ ಬಂದಿದ್ದೇವೆ, ಎಷ್ಟು ದಿವಸ ಇರ್ತೇವೆ, ಮುಂದೇನು ಮಾಡ್ತೇವೆ, ಏನು ಮಾಡಬೇಕಾಗಿದೆ ಅನ್ನೋ ವಿಚಾರದ ಬಗ್ಗೆ ಏನೇನೂ ಯೋಚನೆ ಮಾಡೋದಿಲ್ಲ. ಎಲ್ಲರಿಗೂ ಬೇಕಾಗಿರೋದು ಧನ, ಮತ್ತೊಂದು ಕಡೆಗೆ ವಿಕೃತವಾದಂತಹ ಚಿಂತನೆಗಳು. ಬುದ್ಧಿಯಲ್ಲಿ ಭಗವಂತನ ಧ್ಯಾನ ಮಾಡತಕ್ಕಂಥ ಪ್ರಸಕ್ತಿ ಅವರಿಗೆ ಬರೋದಿಲ್ಲ. ಎಲ್ಲ ರೀತಿಯಲ್ಲೂ ಕೂಡ ತನ್ನ ಬಿಟ್ಟರೆ ಇಲ್ಲ, ಯಾವ ಕಾಲಕ್ಕೂ ಅದೊಂದು ಭ್ರಮೆ. ತನ್ನ ಬಿಟ್ಟರೆ ಇಲ್ಲ, ವೈರಾಗ್ಯದ ಹೆಸರಿಲ್ಲ, ಜ್ಞಾನದ ಹೆಸರಿಲ್ಲ. ಕೇವಲ ಪರಾಜನೆ ಮೊದಲಾದವುಗಳ ಮೂಲಕ, ಪರನಿಂದೆ ಮೊದಲಾದವುಗಳ ಮೂಲಕ ಜೀವನವನ್ನು ಕಳ್ಕೊಂಡು ಬಿಡ್ತಾನೆ. ಅಂತ ಹೊತ್ತೆ ನೋಡಿ, ಜನಗಳು ಹಾಗಿರುತ್ತಾರೆ, ವ್ಯವಸ್ಥೆ ಹಾಗಿರುತ್ತೆ. ಆ ಸಮಯಕ್ಕೆ ಭಗವಂತ ಕಲಿಕೆ ರೂಪದ ಅವತಾರವನ್ನು ಮಾಡ್ತಾನೆ. ಸಮಾಜ ಜನರ ಸಮಸ್ಯೆ ಬರುತ್ತೆ, ಕಲಿಯುಗದಲ್ಲಿ ಅವತಾರ ಇಲ್ಲ ಅಂತ ಕೇಳಿದ್ದಾರೆ. ಈಗ ನಾಥ ಕನವು ತ್ರಿಯುಗ ಭೂತಿ ಅನುದ್ದು ಭೂಷು, ಕಲಿಯುಗದ ಪ್ರಾರಂಭದೊಳಗೆ ಜ್ಞಾನ ಎಲ್ಲ ಹೋಗಿದ್ದ ಪರಮಾತ್ಮನ ಪ್ರಾರ್ಥನೆ ಮಾಡಿದಾಗ ಪರಮಾತ್ಮ ಅವತಾರ ಮಾಡಲಿಲ್ಲ. ತ್ರಿಯುಗ ಅಂತ ಆತನಿಗೆ ಹೆಸರು, ಬ್ರಹ್ಮದೇವರಿಗೂ ಹೇಳಲಿಲ್ಲ, ಅವತಾರ ಇಲ್ಲ, ಅದಕ್ಕೆ ವಾಯುದೇವರನ್ನು ಕಳಿಸಿಕೊಟ್ರು ಅಂತ ಹೇಳಿದ್ದ. ಮತ್ತೆ ಪರಮಾತ್ಮ ಕಲಿಯುಗದಲ್ಲಿ ಕಲಿಕೆಯಾಗಿ ಅವತಾರ ಮಾಡಿದ ಅಂತ ಕೇಳಿದ್ರೆ ಹೇಳುತ್ತಾರೆ, ಕಲಿಯುಗದಲ್ಲಿ ಮಾಡಲಿಲ್ಲ. ಕಲಿಯುಗ ಮುಗಿದು ಸಂಧಿ ಕಾಲ ಬಂತು. ಹಿರಣ್ಯಕಶಿಪುವನ್ನು ಕೊಂದಿದ್ದು ಹಗಲ ಹಗಲಲ್ಲ, ರಾತ್ರಿಯ ರಾತ್ರಿ ಅಲ್ಲ, ಸಂಧ್ಯಾ ಕಾಲ. ಅದೇ ರೀತಿಯೇ ಕಲಿಯುಗ ಅಲ್ಲ, ಮುಗಿದೋಗಿದೆ, ಇನ್ನು ಕೃತಯುಗ ಬಂದಿಲ್ಲ, ಅದಕ್ಕೆ ಸಂಧ್ಯಾ ಕಾಲ ಅಂತ ಕರೀತಾರೆ. ನಮಗೆ ದಿನ ಸಂಧ್ಯಾ ಹೇಗೋ, ಯುಗ ಸಂಧ್ಯಾ ಹಾಗೆ, ಯುಗ ಸಂಧ್ಯಾ. ಆ ಸಂಧ್ಯಾ ಕಾಲದಲ್ಲಿ ಭಗವಂತನ ಅವತಾರವಾಗೋದ್ರಿಂದ ಕಲಿಕೆ ಅವತಾರ ಕಲಿಯುಗದಲ್ಲಿ ಆಯಿತು ಅಂತ ತಿಳ್ಕೊಳ್ಳೋ ಕಾರಣ ಇಲ್ಲ. ಕೃತಯುಗಕ್ಕಿಂತ ಮುಂಚೆನೂ ಆಯಿತೋ, ಕಲಿಯುಗದಲ್ಲಿ ಆಗಲಿಲ್ಲ ಅನ್ನೋದು ಸ್ವಾರಸ್ಯ. ಆ ಕ್ಷಣದಲ್ಲಿ ಎಲ್ಲ ವೇಚ್ಛಮಯವಾದಂಥ ಜನಗಳ ನಾಶ ಮಾಡಲಿಕ್ಕೆ ಪರಮಾತ್ಮ ಹುಟ್ಟೋ ಜಾಗನೂ ಮೊದಲೇ ಹೇಳಿಬಿಟ್ಟಿದ್ದ. ಶಂಬಲ ಅಂತ ಊರು, ಉತ್ತರ ಭಾರತದಲ್ಲಿ ಶಂಬಲ ಅಂತ ಕರೀತಾರೆ. ಸಂಬಲಪುರರು ಶಂಬಲ ಅಂತ ಇವತ್ತಿಗೂ ಅದೇ ಹೆಸರೇ. ಅದಕ್ಕೆ ಅದೇ ಹೆಸರಿನ ಊರಲ್ಲಿ ಭಗವಂತ ಅವತಾರ ಮಾಡ್ತಾರೆ. ಭಗರಾಜ ಸ್ವಾಮಿಗಳಲ್ಲಿ ಹೋದಾಗ ಸ್ತೋತ್ರ ಮಾಡ್ತಾರೆ, ಆ ಊರಿಗೆ ಹೋಗ್ತಾರೆ, ಶಂಬಲಕ್ಕೆ ಹೋದಾಗ ಹೇಳ್ತಾರೆ, ಕಲೇರ್ ಬೀರುಜನ ಯಾತ ಶಂಬಲಂ ಜಗತಾಂ ಬಲಂ, ಎಲ್ಲೆಲ್ಲೂ ಹೋಗಬೇಡಿ, ಶಂಬಲ ಕ್ಷೇತ್ರಕ್ಕೆ ಬನ್ನಿ. ಕಲಿ ಶೌರ್ಯ ಹರ ಕಲಿಕಿ ಯತ್ರ ಪ್ರಾದುರ್ಭವಿಷ್ಯತಿ, ಇಲ್ಲೇ ಕಲಿಕೆ ಅವತಾರ ಮಾಡೋದು ಭಗವಂತ. ಕಲಿಯುಗದಲ್ಲಿ ಕಲಿಯ ನಾಶಕ್ಕೋಸ್ಕರ ಏನು ಕಲಿ ನಡೆದಿರುತ್ತೆ, ಅಂತ ಕಲಿಯುಗದ ಕಲಿಯ ದೈತ್ಯರ ಸಂಹಾರಕ್ಕೋಸ್ಕರ ಕಲಿಕಿ ನಾಮಕ ಭಗವಂತ ಅವತಾರ ಮಾಡ್ತಕ್ಕಂಥ ಜಾಗ ಶಂಬಲ. ಇಲ್ಲಿಗೆ ಹೋಗಿ ಕಲಿಬಾಧೆ ನಿಮಗೆ ಆಗೋದಿಲ್ಲ ಅಂತ ಹೇಳಿ ಫಲಶ್ರುತಿಯನ್ನು ಹೇಳುತ್ತಾರೆ ತೀರ್ಥ ಪ್ರಬಂಧದಲ್ಲಿ. ಅಂದ್ರೆ ಮೊದಲೇ ಹೇಳಿಬಿಟ್ಟಿದ್ದಾರೆ ಯಾವ ಊರು ಅಂತೇಳಿ. ಅಷ್ಟೇ ಅಲ್ಲ, ತಂದೆ ಹೆಸರು ಹೇಳಿಬಿಡ್ತಾರೆ, ವಿಷ್ಣು ಯಶ ಅಂತ ಒಬ್ಬ ಬ್ರಾಹ್ಮಣ ಅಂತ, ವಿಷ್ಣು ಯಶ ಅಂತ ಒಬ್ಬ ಬ್ರಾಹ್ಮಣ. ಆಶ್ಚರ್ಯ ಸತ್ಬ್ರಾಹ್ಮಣ ಜೊತೆಗೆ ಹೆಸರಿ ಬ್ರಾಹ್ಮಣ ಸತ್ಬ್ರಾಹ್ಮಣ. ಇದರಿಂದ ಹೊಸ ವಿಚಾರ, ತೀರ ಹೊಸ ವಿಚಾರ ಏನು ಗೊತ್ತಾಗುತ್ತೆ ಅಂದ್ರೆ, ಕಲಿಯುಗದಲ್ಲಿ ಎಷ್ಟೇ ಧರ್ಮ ಹೋಗಿದ್ರು ಕೂಡ ಒಂದು ಸ್ಟ್ರೀಮ್ ಒಳ್ಳೆಯವರು ಉಳ್ಕೊಂಡಿರ್ತಾರೆ, ಒಂದು ಸ್ಟ್ರೀಮ್ ಕೆಟ್ಟಿರೋದಿಲ್ಲ. ಅದರಲ್ಲಿ ವಿಷ್ಣುವೇಶ ಅಂತ ಬ್ರಾಹ್ಮಣ ಇತ್ತ. ಆತ ಅಂತಿಂಥವರಲ್ಲ ಅಂತ ನಾರಾಯಣ ಪಂಡಿತಾಚಾರ್ಯರು ಪದ್ಮ ಪುರಾಣದ ವಾಕ್ಯ ಉಲ್ಲೇಖ ಮಾಡ್ತಾರೆ. ಯಾರು ಅಂದ್ರೆ, ಸ್ವಯಂಭವಮನು ಅವತಾರ ಮಾಡಿ ಬಂದಿದ್ದನು. ಸ್ವಯಂಭವಮನು ಶತರೂಪಾದೇವಿ ದಂಪತಿಗಳು, ಅವರ ಮಗನಾಗಿ ಭಗವಂತ ಅವತಾರ ಮಾಡ್ತಾನೆ ಕಲಿಕೆಯಾಗಿ ಎಂಬುದು ಸೂಕ್ಷ್ಮ ವಿಚಾರ. ಪದ್ಮ ಪುರಾಣದಲ್ಲಿ ಬರುತ್ತಿದ್ದು ಸಿಗುತ್ತೆ, ಪ್ರಿಂಟಾಗಿ ಸಿಗುತ್ತೆ. ನಾರಾಯಣ ಪಂಡಿತಾಚಾರ್ಯ ಅಂಶಾವತಾರದಲ್ಲಿ ಮಾತನ್ನು ಬರೀತಾರೆ. ಒಬ್ಬ ರಾಜ ವಿಷ್ಣುವೇಶ ಆತನಿಗೆ ಮಗನಾಗಿ ಆಚಾರ್ಯದನ್ನೆಲ್ಲ ತಾತ್ಪರ್ಯದಲ್ಲಿ 32ನೇ ಅಧ್ಯಾಯದಲ್ಲಿ ಬರೀತಾನೆ. ಆ ಬ್ರಾಹ್ಮಣನ ಹರಿವ್ರತ ಅಂತ ಇನ್ನೊಂದು ಹೆಸರು ಆತನೇ, ಹರಿವ್ರತ ವಿಷ್ಣುವೇಶ ಅಂತೇಳಿ ಆತನ ಮಗ ಅವತಾರವನ್ನು ಮಾಡ್ತಾನೆ, ಕುದುರೆಯನ್ನು ಏರುತ್ತಾನೆ. ಆ ಕುದುರೆ ರೂಪದಲ್ಲಿ ಸಾಕ್ಷಾತ್ ಮಹಾಲಕ್ಷ್ಮೀ ದೇವಿ, ವಾಯುವಾಹನ ಈ ಲಕ್ಷ್ಮೀ ವಾಹನ. ಭಗವಂತ ಕುದುರೆ ಮೇಲೆ ಕುಂದು ಖಡ್ಗವನ್ನು ಹಿಡಿದು ಇಡೀ ಕಲಿಯುಗದ ದುಷ್ಟರನ್ನ ಕೊಂದು ಹಾಕಿಬಿಡ್ತಾನೆ. ಎಷ್ಟು ಟೈಮ್ ತಗೊಳ್ತಾನೆ ಪ್ರಶ್ನೆ, ಎಷ್ಟು ಟೈಮ್ ತಗೊಂಡ ಎರಡನೇ ಯೋಚನೆ ಮಾಡ್ತೇವೆ. ಹೇಳ್ತಾರೆ, ದಿನಾರ್ಥ ಮಾತ್ರ ಸಿಕ್ಸ್ ಅವರ್ಸಲ್ಲಿ ಮಾಡಿದಂತೆ ಭಗವಾನ್ ಶ್ರೀ ಪರಮಾತ್ಮ. ಎಷ್ಟು ಅವರ್ಸ್ ಬೇಕಿಲ್ಲ, ಲೋಕದೃಷ್ಟಿಯಲ್ಲಿ ನಡೆದು ಹೇಳ್ತಾ ಆರು ಗಂಟೆಯಲ್ಲಿ ಎಂಟೈರ್ ಕಲಿಯುಗ ಚೇಂಜ್ ಆಗೋಗುತ್ತೆ. ಆರು ಗಂಟೆಯೊಳಗೆ ಕೃತಯುಗ ಪ್ರಾರಂಭ ಆಗಬೇಕು. ಈ ರೀತಿ ಭಗವಂತ ಮಾಡ್ತಾನೆ. ದೇವರು ಮನಸ್ಸು ಮಾಡಿದರೆ ಏನೂ ಕಷ್ಟ ಇಲ್ಲ ಅಂತ ಹೇಳೋದಕ್ಕೆ ಇದು ನಿದರ್ಶನ. ಆಚಾರ್ಯರು ದ್ವಾದಶ ಸ್ತೋತ್ರದಲ್ಲಿ ಕಲಿಕಿರೂಪ ವರ್ಣನೆ ಮಾಡಬೇಕಾದ್ರೆ ಕಲಿಮನ ಹುತ ಶುಭ ಕಲಿಮನ ಹುತವಹ ಸುಭಗ ಮಹೋತ್ಸವ ಶರಣದ ಕಲ್ಗೀಶಹೇ ಭವ ಮಮ್ಮ ಶರಣ. ಕಲಿಯನ್ನು ನಾಶ ಮಾಡೋದ್ರಲ್ಲಿ ಭಗವಂತ ಹೇಗಿದ್ದಾನೆ ಅಂದ್ರೆ ಹುತವಹ, ಹುತವಹ ಅಂದ್ರೆ ಅಗ್ನಿ. ಕಲಿಯಂತಕ್ಕನ್ನು ಸುಟ್ಟಾಕ್ಲಿಕ್ಕೆ ಭಗವಂತ ಅಗ್ನಿಯಂತೆ ಇದ್ದಾನೆ. ಆದ್ದರಿಂದ ಕಲ್ಕಿನಾರದ ಭಗವದ್ ರೂಪದ ಸ್ಮರಣೆಯಿಂದ ನಮಗೆ ಕಲಿಯ ಬಾಧೆ ಪೂರ್ಣ ಪರಿಹಾರವಾಗುತ್ತೆ ಅಂತ ತಾತ್ಪರ್ಯ. ಮುಂದುವರಿಸಿ ವರ್ಣಾಶ್ರಮ ಧರ್ಮಗಳ ಬಗ್ಗೆ ಹೇಳಿದ್ದ. ವರ್ಣ ಧರ್ಮಗಳು ಆಶ್ರಮ ಧರ್ಮಗಳು ಅಂತಿದೆ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ನಾಲ್ಕು ವರ್ಣಗಳಿವೆ. ವರ್ಣದವರಿಗೆ ತಮ್ಮದೇ ಆದ ಕಾರ್ಯ ಇದೆ. ಆ ಕಾರ್ಯ ಮಾಡಿ ಸದ್ಗತಿಗೆ ಹೋಗಬೇಕೆ ಹೊರತು ಬೇರೆ ಧರ್ಮಗಳನ್ನು ಮಾಡಿದರೆ ಭಗವಂತ ಒಲಿಯೋದಿಲ್ಲ. ಭಗವದ್ಗೀತೆಯಲ್ಲಿ ವರ್ಣ ಧರ್ಮದ ಬಗ್ಗೆ ನಾಲ್ಕೇ ಶ್ಲೋಕ ಬಂದಿರೋದು. 18th ಅಧ್ಯಾಯದಲ್ಲಿ 4 ಶ್ಲೋಕ, 4th ಅಧ್ಯಾಯದಲ್ಲಿ 1 ಶ್ಲೋಕ. ಚಾತುರ್ವರ್ಣ್ಯಂ ಮಯಾ ಸೃಷ್ಟಂ ಗುಣಕರ್ಮ ವಿಭಾಗಶಃ ತಸ್ಯ ಕರ್ತಾರಮಪಿ ಮಾಂ ವಿದ್ಯೆ ಅಕಾರ್ತಾರಮವ್ಯಯಂ. ಇಲ್ಲಿ ಅಲ್ಲಿ ಶವೋದಮಸ್ತಪಶೌಚಂ ಅಂತ ಹೇಳ್ತಾ 4 ಶ್ಲೋಕದಲ್ಲಿ ಕರ್ತವ್ಯ ಹೇಳ್ತಾರೆ. ಇಲ್ಲಿ ಒಂದೊಂದು ಅಧ್ಯಾಯದಲ್ಲಿ ಒಬ್ಬ ವಿಷಯ ಹೇಳ್ತಾರೆ. ಬ್ರಾಹ್ಮಣ ಮುಖ್ಯವಾಗಿ ಮಾಡಬೇಕಾದದ್ದು 6 ಕೆಲಸ ಮಾಡಬೇಕಂತೆ ಬ್ರಾಹ್ಮಣ. 6 ಕೆಲಸ, 6 ಸಬ್ಜೆಕ್ಟ್ಸ್ ಅಂತಲ್ಲ, ಪರೀಕ್ಷೆಗೆ 6 ಸಬ್ಜೆಕ್ಟ್ಸ್ ಇದ್ದಾಗ ಬ್ರಾಹ್ಮಣನಿಗೆ 6 ಕೆಲಸ ಇದೆಯಾ. ಯಾವ್ಯಾವುದು? ಅಧ್ಯಯನ, ಅಧ್ಯಾಪನ, ಓದೋದು, ಇನ್ನೊಬ್ರಿಗೆ ಹೇಳೋದು, ಅಧ್ಯಯನ ಅಧ್ಯಾಪನ. ಆಮೇಲೆ ಯಜನ ಯಾಜನ, ಯಜ್ಞ ದಾನ ಮಾಡಬೇಕು, ಇನ್ನೊಬ್ಬರ ಕೈಯಲ್ಲಿ ಮಾಡಿಸ್ಬೇಕು. ಆಮೇಲೆ ದಾನ ಪ್ರತಿಗ್ರಹ, ದಾನ ಕೊಡಬೇಕು, ಪ್ರತಿಗ್ರಹ ದಾನ ತಗೊಳ್ಬೇಕು. 6 ಮಾಡಬೇಕು, ಒಂದೇ ಮಾಡೋದು ನಾವು, ಮನೆಯದೊಂದೇ ಪ್ರತಿಗ್ರಹ ಇಸ್ಕೊಳ್ಳೋದೊಂದೇ ಮಾಡೋದಷ್ಟೇ. ಇದು ಬ್ರಾಹ್ಮಣದ, ಅದು ಆಪ್ಷನಲ್ ಅಷ್ಟೇ. 15 ಕಂಪಲ್ಸರಿ, ಕೊನೆಯದು ಆಪ್ಷನ್. ನಮಗೆ ಆಪ್ಷನ್ಗಳನ್ನೇ ಕಂಪಲ್ಸರಿ ಆಗಿರೋದು. ಆದ್ರಿಂದನೇ ಆ ಧರ್ಮ ಆಗೋದಿಲ್ಲ. 6ರಲ್ಲಿ ಮೊದಲನೇದಾಗಿ ತಾನು ಓದಬೇಕು. ಹೇಳಬೇಕಾದ್ರೆ ಓದೋದೇನು ಬಂತು? ಮೊದಲು ತಾನು ಓದಬೇಕು. Thank you.